ಕಾನೂನು ಸಂಗಾತಿ. ಇದು ಯುಎನ್ಡಿಪಿ ಮೈರಾಡ ಹಾಗೂ ವಾಯ್ಸಸ್ ಸಾದರಪಡಿಸುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ. ಸ್ನೇಹಿತರೆ, ಗೆಳತಿಯ ಗೀತಾ ಹೇಳ್ತಾ ಇದ್ಲು, ಎಷ್ಟೋ ಸಮಸ್ಯೆಗಳ ಮೂಲ ನಾವೇ ಅಂತ. ನನಗೆ ಬಹಳ ಕೋಪ ಬಂತು. ಅಲ್ಲ, ಯಾಕೆ ಈ ತರ ಮಾತಾಡ್ತೀಯ ಅಂತ ಬೈದೆ. ನೀನೇ ಹೀಗನ್ಬಿಟ್ರೆ ಹೇಗೆ ಅಂತ ಅವಳ ಹತ್ರ ಜಗಳ ಮಾಡಿದೆ. ಅವಳು ನಕ್ಕ ನಕ್ಕ ಹೇಳಿದ್ಲು, ಕೋಪ ಬೇಡ, ಎಷ್ಟು ಜನ ಮಹಿಳೆಯರಿಗೆ ಅವರಿಗಿರೋ ಸೌಲಭ್ಯಗಳ ಬಗ್ಗೆ ಅರಿವಿದೆ, ಎಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಆಸಕ್ತಿ ಇದೆ. ದುಡಿದು ತಂದಿದ್ದನ್ನ ತಾವೇ ಬ್ಯಾಂಕಿಗೆ ಹಾಕ್ತಾರೋ ಅಥವಾ ಗಂಡನ ಕೈಗೆ ಕೊಟ್ಟು ಹಾಕು ಅಂತಾರೋ, ಎಷ್ಟು ವ್ಯವಹಾರಗಳ ಬಗ್ಗೆ ಮಹಿಳೆಯರು ತಿಳ್ಕೊಂಡಿದ್ದಾರೆ ಹೇಳು ಅಂತ ಅವಳು ಕೇಳಿದಾಗ ಮೌನವಾಗುವ ಸರದಿ ನನ್ನದಾಯ್ತು. ಹೌದಲ್ಲ, ಯಾರಿಗಪ್ಪ ಬೇಕು ಇದೆಲ್ಲ? ಅಯ್ಯೋ, ಹೆಣ್ಣಾಗಿದ್ದಕ್ಕೆ ನಾನು ಇಷ್ಟು ಅನುಭವಿಸ್ತಾ ಇದ್ದೀನಿ. ಗಂಡ ಬಿಟ್ಬಿಟ್ರೆ ಬದುಕೋದ್ ಹೇಗೆ, ಸಮಾಜನ ಎದುರಿಸೋದ್ ಹೇಗೆ ಅನ್ನೋ ಭಯದಲ್ಲೇ ಬದುಕ್ತಾ ಇದ್ದಾಳೆ ಹೆಣ್ಣು ಅಂತ ಅನ್ನಿಸ್ತು. ಯಾಕೆ ತಿಳ್ಕೊಳ್ಳೋದಿಲ್ಲ ಮಹಿಳೆ ಅಂತ ಕೂಡ ಕಾಡೋಕ್ ಶುರುವಾಯಿತು. ಅಪ್ಸಾ ಕಲಾವಿದರು ಇದನ್ನೇ ಹೇಳ್ತಾ ಇದ್ದಾರೆ ಕೇಳಿ.
ಸಾವಿರದ 1991 ಜನಗಣತಿ ಪ್ರಕಾರ ದೇಶದ ಜನಸಂಖ್ಯೆಯ ಶೇಕಡ 48.1 ಭಾಗದಷ್ಟು ಮಹಿಳೆಯರಿದ್ರು. ಸ್ವತಂತ್ರ ಬಂದಾಗಿನಿಂದಲೂ ಭಾರತದಲ್ಲಿ ಮಹಿಳೆಯರ ಸುಧಾರಣೆ ಪ್ರಮುಖ ಅಂಶವಾಗಿತ್ತು. ಆದರೆ ಮಹಿಳೆಯರನ್ನು ವಿಶೇಷವಾಗಿ ಗುರುತಿಸಿ ಅವರನ್ನು ಪ್ರತ್ಯೇಕಿಸಿ ಅವರಿಗೆ ಸ್ಥಾನಮಾನ ದೊರಕಿಸುವ ಪ್ರಯತ್ನ ನಡೆದದ್ದು 1980 ಮಹಿಳೆ ಮತ್ತು ಅಭಿವೃದ್ಧಿ ಎಂಬ ವಿಶೇಷ ಅಂಶವನ್ನು 6ನೇ ಯೋಜನೆಯ ದಾಖಲಾತಿಗಳಲ್ಲಿ ತರುವ ಮೂಲಕ. ಮೊದಮೊದಲು ಇದು ಮಹಿಳೆಯರ ಸಮಸ್ಯೆಗಳನ್ನೇ ಹೆಚ್ಚು ಕೇಂದ್ರೀಕರಿಸುತ್ತಿತ್ತು. ನಂತರ ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ತರಲು ಶ್ರಮಿಸಿತು. ಒಟ್ಟಾರೆಯಾಗಿ ಮಹಿಳೆಯರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ಥಿತಿಗತಿಗಳನ್ನು ಸುಧಾರಿಸುತ್ತಾ ಪುರುಷರ ಜೊತೆ ಸರಿಸಮಾನರಾಗುವಂತೆ ಮಾಡಿತು. ಮಹಿಳೆಯರಿಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ತಂಗುದಾಣ, ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸುವಲ್ಲಿ ಸರ್ಕಾರ ಆರ್ಥಿಕ ನೆರವನ್ನು ನೀಡುತ್ತಾ ಬಂದಿದೆ.
ನಮ್ಮದ ಯೋಜನೆಯೋ ಕೇಳಿರಿ ಕತ್ತಲೆಯಲ್ಲಿ ಬಾಡುತ್ತಿರುವ ಅಕ್ಕ ತಂಗಿ ತಿಳಿದುಕೊಳ್ಳಿರಿ, ಕಷ್ಟದಲ್ಲಿ ಬದುಕ ದೂಡುವ ಸಹೋದರಿಯರೇ ತಿಳಿದುಕೊಳ್ಳಿರಿ, ನಮ್ಮದ ಯೋಜನೆಯೋ ಕೇಳಿರಿ. ಹೆಣ್ಣು ಮಕ್ಕಳ ಬಾಳಿಗೆ ಸರಕಾರದ ಹೊಣೆ ಇದೆ, ನಿಮಗಾಗಿ ಹಲವಾರು ಯೋಜನೆಗಳ ಮಾಡಿದೆ, ಯೋಜನೆಗಳ ಬಳಸಿಕೊಂಡು ಬಾಳು ಹಸನು ಮಾಡಿರಿ, ಕಾನೂನು ಮಾಹಿತಿಗಳ ತಿಳಿದು ಸಬಲರಾಗಿರಿ, ನಮ್ಮದ ಯೋಜನೆಯೂ ಕೇಳಿರಿ ನಮ್ಮದ ಯೋಜನೆಯೂ.
ನನ್ಗೆ ಮದ್ವೆ ಬೇಡ, ನಾನು ಓದ್ಬೇಕು, ಡಾಕ್ಟರ್ ಆಗ್ಬೇಕು. ಈಗ ಈ ಪರಿಸ್ಥಿತಿಯಲ್ಲಿ ಮನೆಯಿಂದ ಹೊರಗ್ ಹೋಗ್ಬಾರ್ದು, ಓದ್ಬೇಕು. ಹಳ್ಳಿಗೂ ಏನಾದ್ರೂ ಸಹಾಯ ಮಾಡ್ಬೇಕು. ದಯವಿಟ್ಟು ನನ್ಗೆ ಯಾರಾದ್ರೂ ಸಹಾಯ ಮಾಡಿ. ನಾನು ಡಾಕ್ಟರ್ ಆದ್ರೆ ಕಾಯಿಲೆ ಆದವರಿಗೆ ವಾಸಿ ಮಾಡ್ತೀನಿ, ದುಡಿತೀನಿ. ನೀವು ನನ್ಗೆ ಸಹಾಯ ಮಾಡ್ತೀರಾ?
ಹಾ, ನಿಮ್ಮ ಸುತ್ತಮುತ್ತ ಈ ತರ ಆಸೆ ಪಡೋ ಮಕ್ಕಳು ಬೇಕಾದ ಜನ ಇರಬಹುದು. ಎಂದಾದ್ರೂ ಕಿವಿಗೊಟ್ಟು ಕೇಳಿದಿರಾ? ಅದರಲ್ಲೂ ಹೆಣ್ಮಕ್ಳ ಕನಸುಗಳು, ಆಸೆಗಳು ಎಂದು ನಿಜ ಆಗೋದೇ ಇಲ್ಲ. ಮನೆಯಲ್ಲಿ ಹಣ ಇಲ್ಲ ಅಂತಾನೆ ಅಥವಾ ಬೇಗ ಮದುವೆ ಮಾಡಿಬಿಡಬೇಕು ಅಂತಾನೋ ಅವರ ಆಸೆಗಳನ್ನ ಕಮರಿ ಹಾಕ್ತಾರೆ. ತಮ್ಮ ಆರ್ಥಿಕ ಸಮಸ್ಯೆಗಳಿಗಾಗಿ ಈ ಮಕ್ಕಳನ್ನ ಬಲಿ ಕೊಡ್ಲಾಗ್ತಾ ಇದೆ. ಇದು ಸರಿನಾ? ಈ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಬೇಡವಾ? ಇಂಥವರಿಗೆ ಸರ್ಕಾರ ಆರ್ಥಿಕ ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಹೆಣ್ಣು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ನೀಡಲು ಯೋಜಿಸಿದೆ. ಅದಕ್ಕೆ ಬೇಕಾದ ಅರ್ಹತೆಗಳು, ಗ್ರಾಮೀಣ ಪ್ರದೇಶಗಳಲ್ಲಿರುವ ವಿದ್ಯಾರ್ಥಿಗಳಿಗೆ 10,000 ಆದಾಯ ಕಡಿಮೆ ಇದ್ರೆ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶ ಕಲ್ಪಿಸಲಾಗುವುದು. 6ನೇ ತರಗತಿಯಿಂದ ಈ ಸೌಲಭ್ಯವನ್ನ ಕಲ್ಪಿಸಲಾಗುತ್ತದೆ. ಇದಕ್ಕೆ ಸ್ವಯಂ ಸೇವಾ ಸಂಸ್ಥೆಗಳ ಸಹಕಾರವೂ ಇದೆ. ಇದನ್ನ ಹೇಗೆ ಪಡೆಯೋದು? ಒಬ್ಬ ವಿದ್ಯಾರ್ಥಿಗೆ ತಿಂಗಳಿಗೆ 400 ಪ್ರಕಾರ ಹಣ ನೀಡಲಾಗುವುದು. ಇದು ನಿರ್ವಹಣಾ ವೆಚ್ಚ, ಸಿಬ್ಬಂದಿಗೆ ಸಂಬಳ, ಬಾಡಿಗೆ, ಇದನ್ನು ಸರ್ಕಾರ ಹೇಳಿದಂತೆ ನಿಗದಿತವಾಗಿ ನಡೆಸಲಾಗುವುದು. ಇಲಾಖೆಯು 3 ವಿದ್ಯಾರ್ಥಿ ನಿಲಯಗಳನ್ನು ನಡೆಸಿದ್ರೆ ಸ್ವಯಂ ಸೇವಾ ಸಂಸ್ಥೆಗಳು 11 ನಿಲಯಗಳನ್ನ ನಡೆಸಬಹುದು. ಮತ್ತೊಂದು ಯೋಜನೆ ಇದೆ, ದೇವದಾಸಿಯರಿಗೆ ಮತ್ತು ವಿಧವಾ ವಿವಾಹಗಳಿಗೆ ಧನ ಸಹಾಯ.
ನನ್ನ ಹೆಸರು ಫಾತಿಮಾ, 25 ನನಗೆ. 17ನೇ ವಯಸ್ಸಿಗೆ ಮದುವೆ ಮಾಡಿದ್ರು. ಆತ 4 ನಂತರ ತೀರ್ಕೊಂಡ. ಅವನು ತುಂಬಾ ಕುಡಿತಿದ್ದ. ನನ್ನನ್ನು ಆಗಾಗ ಹೊಡಿತಿದ್ದ. ನಾನು ಅಳ್ತಾ ಇದ್ದೆ, ಅನಾಥಳಾದೆ, ಒಬ್ಳೆ ಆದೆ. ಎಲ್ಲಿಗೋಗ್ಲಿ, ಏನ್ ಮಾಡ್ಲಿ?
ನೀವೇನು ಎಲ್ಲ ಕಳ್ಕೊಂಡ್ಬಿಟ್ಟೆ ಅಂತ ಯೋಚಿಸಬೇಕಾಗಿಲ್ಲ. ನಿಮಗೂ ಅನೇಕ ಯೋಜನೆಗಳಿವೆ. ಅದು ಯಾವ್ದಪ್ಪ ಯೋಜನೆಗಳು ಅಂದ್ರೆ, ನಿರ್ಗತಿಕ ವಿಧವೆಯರು ಪುನಃ ವಿವಾಹವಾಗುವುದಾಗಲಿ ಅವರಿಗೆ 10,000 ರೂಪಾಯಿಗಳ ಆರ್ಥಿಕ ನೆರವನ್ನ ನೀಡಲಾಗ್ತಾ ಇದೆ. ಆಕೆ 18-35 ವರ್ಷದ ಒಳಗಿರಬೇಕು, ಕರ್ನಾಟಕದಲ್ಲಿ ವಾಸವಾಗಿರಬೇಕು, ಕನಿಷ್ಠ 5 ವರ್ಷಗಳಾದರೂ ಕರ್ನಾಟಕದಲ್ಲಿ ವಾಸವಾಗಿರಬೇಕು. ವಾರ್ಷಿಕ ವರಮಾನ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂದ್ರೆ IRDP ವಿಧಿ ವಿಧಾನಗಳಿಗೆ ಹೊಂದಿದಂತೆ ಇರಬೇಕು. ಮದುವೆಯ ಸಮಯದಲ್ಲಿ 5,000 ರೂಪಾಯಿಗಳನ್ನು ನೀಡಿದರೆ ಉಳಿದ 5,000 ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಕೊಡಲಾಗ್ತದೆ. ಹೆಣ್ಣಿನ ಹೆಸರಿಗೆ ಮಾತ್ರ ಈ ಪತ್ರನ ನೀಡಲಾಗುವುದು. ಅಕಸ್ಮಾತ್ ಇದು ದೇವದಾಸ ವಿವಾಹವಾದ್ರೆ 10,000 ರೂಪಾಯಿಗಳ ಆರ್ಥಿಕ ನೆರವನ್ನ ನೀಡಲಾಗ್ತದೆ. 18-35 ವರ್ಷದ ಒಳಗಿರಬೇಕು, ಕರ್ನಾಟಕದಲ್ಲಿ 2 ವರ್ಷಕ್ಕಿಂತ ಮೇಲ್ಪಟ್ಟು ವಾಸಿಸಿರಬೇಕು, ಗಂಡು 21 ವರ್ಷದ ಮೇಲ್ಪಟ್ಟವನಾಗಿರಬೇಕು, ಕನಿಷ್ಠ ತಿಂಗಳಿಗೆ 500 ರೂಪಾಯಿಗಳಷ್ಟು ನಿಗದಿತ ವರಮಾನ ಇರಬೇಕು. ಸರ್ಕಾರ ವಿಶೇಷ ಘಟಕಗಳನ್ನ ತೆರೆದಿದೆ. ಅದರಲ್ಲಿ ಸಾಮಾಜಿಕ ಅನ್ಯಾಯಗಳನ್ನು ತೊಡೆದುಹಾಕಲು ಒಂದು ವಿಶೇಷ ಘಟಕವನ್ನು ತೆರೆದಿದೆ.
ವೆಂಕಟೇಶನ್ ಜೊತೆ ಮದ್ವೆ ಪರವಾಗಿಲ್ಲ, ನನ್ಗೂ ಹುಡುಗ ಇಷ್ಟ ಆದ. ಆದ್ರೆ 50,000 ರೂಪಾಯಿ ವರದಕ್ಷಿಣೆ ಎಲ್ಲಿಂದ ತರೋದು? ಹಣ ಇಲ್ಲ ಅಂತಾನೆ ಮದ್ವೆ ನಿಂತೋಯ್ತು. ಆದ್ರೆ ಹಣ, ಬೈಕು, ಒಡವೆ ಕೊಡೋ ನನ್ ಗೆಲ್ತಿ ಭಾರತೀಯನ್ನ ಅವನು ಮದ್ವೆ ಆಗ್ತಿದ್ದಾನೆ. ನನ್ಗೂ ವೆಂಕಟೇಶನ್ ಮದ್ವೆ ಆಗೋ ಆಸೆ ಇತ್ತು. ನಾನು ಪುಟ್ಟಮ್ಮ, ನನ್ಗೆ 11 ವರ್ಷ. ನನ್ಗೆ ರಾಣಿ ಬೊಂಬೆ ಜೊತೆ ಆಟ ಆಡೋದು ಅಂದ್ರೆ ಬಹಳ ಇಷ್ಟ. ನೀನು ಸ್ಕೂಲ್ಗೆ ಹೋಗ್ಬೇಡ ಅಂತಾನೆ ಅಪ್ಪ. ಸಾಕು ಆಟ ಆಡಿದ್ದು, ಅಡ್ಗೆ ಕಲಿ ಅಂತಾಳೆ ಅಮ್ಮ. ಸಾರು, ಪಲ್ಯ, ಅನ್ನ ಮಾಡ್ಬೇಕಂತೆ. ನನ್ಗೆ ಒಡೆ ಮಾಡಕ್ ಬರುತ್ತೆ. ನೀವು ಮನೆಗೆ ಬನ್ನಿ, ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀನಿ. ಅಷ್ಟೇ ಅಲ್ಲ, ಮನೆ ಕ್ಲೀನ್ ಮಾಡ್ತೀನಿ, ಬಾವಿಯಿಂದ ನೀರು ಸೇರ್ತೀನಿ, ಪಾತ್ರೆ ತೊಳಿತೀನಿ. ಈ ಎಲ್ಲ ಕೆಲಸ ಚೆನ್ನಾಗಿ ಕಲ್ತ್ರೆ ಅಮ್ಮ ಬೇರೆ ಮನೆ ಕಳಿಸ್ತಾಳಂತೆ. ಅಲ್ಲೂ ಇದೇ ಮಾಡ್ಬೇಕಾ?
ಕೇಳಿದ್ರಲ್ಲ, ನಿಮ್ಮ ಮಗಳು ಪುಟ್ಟಮ್ಮನ ಹಾಗೆ ಇರ್ಬೇಕಾ? ಹಣ ಇಲ್ಲ ಅಂದ್ರೆ ಮಗಳಿಗೆ ಮದುವೆ ಮಾಡಲು ಆಗೋದೇ ಇಲ್ವಾ? ವರದಕ್ಷಿಣೆ ಭೂತ ಹೀಗೆ ಕಾಣ್ತಾ ಇದೆ. ಪುಟ್ಟಮ್ಮ ತನ್ನ ಮುಗ್ಧತೆಯನ್ನ ಕಳೆದುಕೊಳ್ಬೇಕಾ? ಇದನ್ನೇ ನಾವು ಸಾಮಾಜಿಕ ಅನಿಸಿಕೆಗಳು ಅಂತೀವಿ. ಇದು ನಮ್ಮ ಸಮಾಜದಿಂದ ತೊಡೆದು ಹೋಗ್ಬೇಕು. ನಾವು ನಮ್ಮ ಮನೆಯನ್ನು ಹೇಗೆ ಶುಚಿ ಮಾಡ್ತೀವೋ ಹಾಗೆ ಸಮಾಜವನ್ನು ಶುಚಿ ಮಾಡಬೇಕು. ನಿಮಗ್ ಗೊತ್ತಾ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ನಿರ್ದೇಶನಾಲಯದಲ್ಲಿ ಒಂದು ವಿಶೇಷ ಘಟಕ ಇದೆ. ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯವನ್ನ ಇದು ಗಮನಿಸುತ್ತೆ. ಇಂತಹ ಅನ್ಯಾಯಗಳನ್ನ ತೊಡೆದುಹಾಕಲು ಪ್ರಯತ್ನಿಸುತ್ತಿದೆ. ಈ ಘಟಕದ ಮುಖ್ಯ ಕೆಲಸಗಳು ಏನು ಅಂದ್ರೆ, 1, ಸಾಮಾಜಿಕ ಅರಿವು ಮೂಡಿಸೋದು; 2, ವರದಕ್ಷಿಣೆ ವಿರೋಧಿ ಚಳವಳಿಗಳನ್ನು ಹಮ್ಮಿಕೊಳ್ಳೋದು; 3, ರಾಜ್ಯದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಕ್ರಮ ಕೈಗೊಳ್ಳೋದು; 4, ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಇರುವ ಕಾಯ್ದೆ ಕಾನೂನುಗಳಿಗೆ ತಿದ್ದುಪಡಿ ತರೋದು. ವಿಶೇಷ ಘಟಕ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಳಿಸಲಾಗುವ ಯೋಜನೆಗಳೆಂದರೆ ಮಾದಕ ವಸ್ತುಗಳ ಸೇವನೆ ಮತ್ತು ನಿಯಂತ್ರಣ, ಹಾಗೂ 2ನೆಯದು ಸ್ವಾಧಾರ. ಇದಕ್ಕಾಗಿ ಶಿಬಿರಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ವರದಕ್ಷಿಣೆ ನಿಯಂತ್ರಣ, ದೇವದಾಸಿರ ಕಾಯ್ದೆ, ಬಾಲ್ಯ ವಿವಾಹ, ಲೈಂಗಿಕ ದೌರ್ಜನ್ಯಗಳು, ಕೆಲಸ ಮಾಡುವ ಕಡೆ ಮಹಿಳೆಯರಿಗೆ ಉಂಟಾಗುವ ತೊಂದರೆಗಳು, ಇವುಗಳ ಬಗ್ಗೆ ಕಾರ್ಯಾಗಾರಗಳನ್ನ, ವಿಚಾರ ಸಂಕಿರಣಗಳನ್ನ ನಡೆಸುವುದು, ಇವೆಲ್ಲ ವಿಶೇಷ ಘಟಕದ ವ್ಯಾಪ್ತಿಗೆ ಬರುತ್ತದೆ. ಕರ್ನಾಟಕ ಮಹಿಳಾ ಅಭಿವೃದ್ಧಿ ಯೋಜನೆ.
ನಾನು ಸುನೀತಾ, BA ಮಾಡಿದ್ದೀನಿ. ನಾನು ಇನ್ನು ಓದ್ಬೇಕು ಅನ್ನೋ ಆಸೆ. ನಮ್ಮಪ್ಪನಿಗೆ ಓದಕ್ ಸಾಧ್ಯ ಇಲ್ಲ. ಹೋಗ್ಲಿ, ನೌಕರಿ ಹಿಡಿದು ಮನೆ ನೋಡ್ಕೊಳ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂತಾರೆ. ಮದ್ವೆ ಮದ್ವೆ ಅಂತ ಹಠ ಹಿಡಿದಿದ್ದಾರೆ. ನನ್ಗೆ ಮದ್ವೆ ಬೇಡ, ನನ್ ಕಾಲ್ ಮೇಲೆ ನಾನ್ ನಿಲ್ಬೇಕು, ಸಂಪಾದನೆ ಮಾಡ್ಬೇಕು. ಆದ್ರೆ ಏನ್ ಮಾಡ್ಲಿ, ಹೇಗ್ ಸಾಧಿಸ್ಲಿ?
ಮಕ್ಕಳು ತಂದೆ ತಾಯಿಗಳಿಗೆ ಎಂದೂ ಭಾರ ಅಲ್ಲ, ಆಗ್ಲೂ ಬಾರದು. ಹೆಣ್ಣು ಮಕ್ಕಳು ದುಡಿದ್ರೆ ತಪ್ಪೇನು? ಹೆಣ್ಣು ಮಕ್ಕಳಿಗೆ ಮೀಸಲಾದ ಕೆಲಸಗಳಿವೆ, ಅವಕಾಶ ಇದೆ, ಸರ್ಕಾರದ ಯೋಜನೆಗಳಿವೆ, ಅದನ್ನೆಲ್ಲ ನೀನು ಬಳಸ್ಕೊಳ್ಬಹುದು. ಇಲ್ಲಿ ಕೇಳು, ಸರಿಯಾಗಿ ಕೇಳು. ವಿವಿಧ ಪಂಗಡಗಳ ಮಹಿಳೆಯರಿಗೆ ವಿಶೇಷ ಅನ್ವಯ ಯೋಜನೆಗಳನ್ನು ಜಾರಿಗೆ ತಂದಿರೋ ಮೊದಲ ರಾಜ್ಯ ಅಂದ್ರೆ ಕರ್ನಾಟಕ. ಕರ್ನಾಟಕ ಮಹಿಳಾ ಅಭಿವೃದ್ಧಿ ಯೋಜನೆ ಅಂತ ಜಾರಿಗೆ ಬಂದಿದ್ದು 1995-96. ಲಿಂಗ ತಾರತಮ್ಯ ಹೋಗಲಾಡಿಸಬೇಕು, ವಿವಿಧ ಇಲಾಖೆಗಳಲ್ಲಿ ವಿವಿಧ ಯೋಜನೆಗಳಡಿಯಲ್ಲಿ 3/1 ಮಹಿಳೆಯರಿಗೆ ಅವಕಾಶ ಸಿಗಬೇಕು ಎಂದು ನಿರ್ಧರಿಸಿದೆ. ಮಹಿಳೆಯರನ್ನು ಮುಖ್ಯವಾಹಿನಿಯಲ್ಲಿ ಒಂದುಗೂಡಿಸಲು ಸರ್ಕಾರ ನಿರ್ಧರಿಸಿದೆ. ಈ ಯೋಜನೆ ಅಡಿಯಲ್ಲಿ 30% ಉದ್ಯೋಗ ಮೀಸಲಾತಿ, ಅಂದರೆ ರಾಜ್ಯ ಸರ್ಕಾರ ತನ್ನ ನೇರ ನೇಮಕಾತಿಗಳಲ್ಲಿ 30% ಉದ್ಯೋಗವನ್ನು ಮಹಿಳೆಯರಿಗೆಂದು ಮೀಸಲು ಇಟ್ಟಿದೆ. 45,141 ಹುದ್ದೆಗಳಲ್ಲಿ 13,322 ಹುದ್ದೆಗಳು ಮಹಿಳೆಯರಿಗೆ ಮೀಸಲು. 13,930 ಹುದ್ದೆಗಳನ್ನು ಈಗಾಗಲೇ ಭರ್ತಿ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಆ ಪ್ರಶಸ್ತಿಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯೂ ಒಂದು. ಇದರಲ್ಲಿ ವ್ಯಕ್ತಿಗಳಿಗೆ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಮಹಿಳೆಯರ ಅಭಿವೃದ್ಧಿ, ರಕ್ಷಣೆ, ದೌರ್ಜನ್ಯಗಳ ಮೇಲೆ ತಡೆ, ಸಾಮಾಜಿಕ ಕಾಳಜಿ ತೋರುವವರಿಗೆ ಈ ಪ್ರಶಸ್ತಿ ನೀಡಲಾಗುವುದು. ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಈ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ 5 ವರ್ಷಗಳಿಂದ ಯಾವುದಾದರೂ ವಿಭಾಗದಲ್ಲಿ, ಅಂದರೆ ಕಲೆ, ಕ್ರೀಡೆ, ಸಾಹಿತ್ಯ ಹೀಗೆ ಸೇವೆ ಸಲ್ಲಿಸಿರಬೇಕು. ಅದೇ ರೀತಿ ಮಹಿಳೆಯರಿಗೆ ಹಣದ ಸಹಾಯ ಮಾಡ್ತಾ ಇದೆ. ಮಹಿಳಾ ಕಾನೂನು ಪದವೀಧರರಿಗೆ ಆರ್ಥಿಕ ಸಹಾಯ, ಕಾನೂನು ಪದವಿ ಪಡೆದ ಮಹಿಳೆಯರಿಗೆ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸಲು ಬೇಕಾದ ತರಬೇತಿ ಪಡೆಯಲು ಆರ್ಥಿಕ ಸಹಾಯವನ್ನು ನೀಡಲಾಗ್ತಿದೆ. 40,000 ವಾರ್ಷಿಕ ವರಮಾನ ಮೀರದಂತ ಕಾನೂನು ಓದಿದ ಮಹಿಳೆಯರು ಇದಕ್ಕೆ ಅರ್ಹರು. ತಿಂಗಳಿಗೆ 1,000 ರೂಪಾಯಿಯಂತೆ 4 ವರ್ಷ ತರಬೇತಿ ವೇತನ ನೀಡಲಾಗ್ತದೆ. ಪುಸ್ತಕಗಳನ್ನು ಕೊಂಡುಕೊಳ್ಳಲು 500 ರೂಪಾಯಿಗಳನ್ನು, ಪಾರ್ ಕೌನ್ಸಿಲ್ನಲ್ಲಿ ಹೆಸರು ನೋಂದಾಯಿಸಲು 460 ರೂಪಾಯಿಗಳನ್ನು ವಿಶೇಷವಾಗಿ ನೀಡಲಾಗುವುದು. 2005-2006 ಈ ವಿಷಯಕ್ಕೆಂದೇ 16 ಲಕ್ಷ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ವೃತ್ತಿನಿರತ ತರಬೇತಿ ಪಡೆಯಲು ಆರ್ಥಿಕ ಸಹಾಯ. ಕೆಳಗಿನ ಮಟ್ಟದಿಂದ ಮಹಿಳೆಯರನ್ನು ಸುಧಾರಿಸಲು ಅನೇಕ ಯೋಜನೆಗಳಿವೆ. ಪಾಲಿಟೆಕ್ನಿಕ್, ಐಟಿಐ ಮುಂತಾದ ವೃತ್ತಿ ತರಬೇತಿ ಪಡೆಯಲು ಆರ್ಥಿಕವಾಗಿ ಸ್ವತಂತ್ರವಾಗಲು ಬಯಸುವವರಿಗೆ ಆರ್ಥಿಕ ಸಹಾಯ ನೀಡುವ ಯೋಜನೆ. ವಿದ್ಯಾರ್ಥಿ ನಿಲಯದ ಖರ್ಚು, ಫೀಸು ಇವುಗಳನ್ನು ನೋಡಿಕೊಳ್ಳಲಾಗುವುದು. ಭಾರತ ಸರ್ಕಾರವು ಮಹಿಳೆಯರಿಗಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ದುಡಿಯುವ ಮಕ್ಕಳಿಗೆ ಇರಲು ನಿರ್ಮಿಸಿರುವ ಕಟ್ಟಡ ಅಥವಾ ವಸತಿ ಗೃಹಗಳ ವಿಸ್ತರಣೆಗಾಗಿ ಅನೇಕ ಗುರಿಗಳನ್ನು ಹಾಕಿಕೊಂಡಿದೆ. ಆ ಗುರಿಗಳು ಯಾವುವೆಂದರೆ, 1, ಮನೆಯಿಂದ ಹೊರಗಿರುವ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಒದಗಿಸುವುದು ಮತ್ತು ಕಡಿಮೆ ದರದಲ್ಲಿ ಇರುವಂತೆ ನೋಡಿಕೊಳ್ಳುವುದು. 2, ಅದೇ ರೀತಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ, ತರಬೇತಿಗಳನ್ನು ಪಡೆಯುತ್ತಿರುವ ಹೆಣ್ಣು ಮಕ್ಕಳಿಗೆ ವಸತಿ ಸೌಲಭ್ಯ ನೀಡುವುದು. ಇದಕ್ಕೆ ಬೇಕಾದ ಅರ್ಹತೆಗಳು ಏನಪ್ಪಾ ಅಂದರೆ, 1, ದುಡಿಯುವ ಹೆಣ್ಣು ಮಕ್ಕಳ ಮಾಸಿಕ ವರಮಾನ ಎ ಕ್ಲಾಸ್ ಸಿಟಿಗಳಲ್ಲಿ 16,000 ರೂಪಾಯಿಗಳಿಗೆ ಮೀರಿರಬಾರದು, ಇತರೆ ಕಡೆಗಳಲ್ಲಾದರೆ 15,000 ರೂಪಾಯಿ ಮೀರಿರಬಾರದು. 2, ಆಕೆ ಈ ಆದಾಯದ ಮಟ್ಟ ಮುಟ್ಟುವ 6 ತಿಂಗಳ ಒಳಗೆ ಹಾಸ್ಟೆಲ್ ಬಿಡಬೇಕು. 3, ಈ ಹಾಸ್ಟೆಲ್ಗಳಲ್ಲಿ 15% ಪರಿಶಿಷ್ಟ ಜಾತಿ, 7.5% ಪರಿಶಿಷ್ಟ ಪಂಗಡಿಗಳಿಗೆ ಮೀಸಲಾಗಿಟ್ಟಿರಬೇಕು. 4, ಯಾವುದೇ ತರಬೇತಿ ಪಡೆಯುತ್ತಿದ್ದರೆ ಅಂಥವರು ವಸತಿ ಗೃಹದಲ್ಲಿ ಇದ್ದರೆ ಆ ಸಂಖ್ಯೆ ಒಟ್ಟು ವಸತಿ ಗೃಹದಲ್ಲಿ ಇರುವವರ ಸಂಖ್ಯೆಯ 30% ದಾಟಿರಬಾರದು. ಕರ್ನಾಟಕ ಸರ್ಕಾರವು ಹೆಣ್ಣು ಮಕ್ಕಳಿಗೆ ಹಾಗೂ ಹುಡುಗಿಯರಿಗೆ ಅರೆಕಾಲಿಕ ಮನೆಗಳನ್ನು ಸ್ಥಾಪಿಸಿದೆ.
ನನ್ನ ಹೆಸರು ರಾಧಾ ಅಂತ. ನನ್ನ ಗಂಡ ದಿನಾಲೂ ಹೊಡಿತಾನೆ, ಒಂದಲ್ಲ ಒಂದ್ ದಿವಸ ಸಾಯಿಸ್ತಾನೆ ಅಂತ ಭಯ. ನನ್ನ ತಂದೆ ತಾಯಿ ಸಹಾಯ ಮಾಡ್ತಾ ಇಲ್ಲ, ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ?
ಆ ಅರೆಕಾಲಿಕ ಮನೆಗಳ ಗುರಿಗಳು ಏನು ಅಂದ್ರೆ, 1, ಹೆಣ್ಣು ಮಕ್ಕಳಿಗೆ ತಾತ್ಕಾಲಿಕವಾಗಿ ವಸತಿ ನೀಡುವುದು. ಯಾರಿಗೆ ಆರ್ಥಿಕ ಸಬಲತೆ ಇಲ್ಲವೋ ಅಂತವರು ಈ ಲಾಭ ಪಡೆಯಬಹುದು. 2, ಆರ್ಥಿಕ ಸಾಮಾಜಿಕ ಮಟ್ಟದಲ್ಲಿ ಹೆಣ್ಣು ಮಕ್ಕಳನ್ನು ಮುಂದೆ ತರಲು ತರಬೇತಿ ಹಾಗೂ ಮಾರ್ಗದರ್ಶನ ನೀಡುವುದು. ಈ ಯೋಜನೆಗೆ ಬೇಕಾಗುವ ಅರ್ಹತೆಗಳು: 1, ಅನಿವಾರ್ಯವಾಗಿ ವೈಶ್ಯಾವಾಟಿಕೆಗಳಿಗೆ ಬಲಿಯಾದವರು. 2, ಕುಟುಂಬಗಳಲ್ಲಿ ಹಿಂಸೆ ಅನುಭವಿಸುತ್ತಾ ಹೊರಗೆ ಬಂದವರು, ಏನಾದರೂ ಕಾನೂನು ತೊಡಕುಗಳನ್ನು ಎದುರಿಸುತ್ತಲೇ ಇರುವವರು. 3, ಯಾರು ಕುಟುಂಬದಿಂದ ತೊಂದರೆ ತಾಳಲಾರದೆ ತಪ್ಪಿಸಿಕೊಂಡು ಬಂದಿರುತ್ತಾರೋ ಅಂಥವರು ಅವರಿಗೆ ಸಮಾಜದಲ್ಲಿ ಮತ್ತೆ ಸ್ಥಾನ ಕಲ್ಪಿಸುವುದು. 4, ಮಾನಸಿಕವಾಗಿ ಬಳಲಿರುವವರು, ಸಾಮಾಜಿಕ ಕ್ರೌರ್ಯ ಎದುರಿಸಿರುವವರು, ಭಾವನಾತ್ಮಕ ತೊಂದರೆಗಳು ಇರುವವರು. 5, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರು. 6, ಅಕಸ್ಮಾತ್ ಇಂಥವರಿಗೆ ಮಕ್ಕಳಿದ್ದರೆ ಮಕ್ಕಳಿಗೆ 7 ವರ್ಷ ತುಂಬುವವರೆಗೂ ತಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಬಹುದು. ನಂತರ ಮಕ್ಕಳನ್ನು ಮಕ್ಕಳ ಮಂದಿರಗಳಿಗೆ ಸೇರಿಸಬೇಕಾಗುತ್ತದೆ. ಮಾದಕ ವಸ್ತುಗಳು ಮತ್ತು ಕುಡಿತ ನಿಯಂತ್ರಣ ಮಾಡಲು ಇರುವ ಯೋಜನೆಗಳು.
ನನ್ನ ಹೆಸರು ರಾಜಮ್ಮ. ನನ್ ಗಂಡ ರಾಜೇಶ ಕುಡ್ಕ, ದಿನ ಕುಡ್ದು ಮನೆಗ್ ಬರ್ತಾನೆ, ಹೊಡಿತಾನೆ, ಬಾಯಿ ಬಂದಾಗೆ ಮಾತಾಡ್ತಾನೆ, ಮಕ್ಕಳು ನೋಡಿತಾನೆ. ಹೀಗಾದ್ರೆ ಹೆಂಗೆ ಅಂತ. ನಾನ್ ಕೂಲಿ ಮಾಡಿದ್ರೆ ನನ್ನ ಹಣನು ಕಿತ್ಕೊಂಡು ಹೋಗ್ತಾನೆ. ಮಕ್ಕಳು ದಿನ ಅಳ್ತಾರೆ, ಎಲ್ಲಾದ್ರೂ ಹೊರಟೋಗ್ಬೇಕು. ಆದ್ರೆ ಏನ್ ಮಾಡೋದು?
ಹೌದು, ಹೀಗೆ ಮೌನವಾಗಿ ಕಣ್ಣೀರು ಸುರಿಸೋ ಹೆಣ್ಮಕ್ಳು ಎಷ್ಟು ಜನ? ಯಾಕೆ ಯಾಕೆ ಈ ಕಣ್ಣೀರು ಒರೆಸೋದಕ್ಕೆ ಸಾಧ್ಯ ಇಲ್ವಾ? ರಾಜಂ ನಮ್ಮವರು ಹೀಗೆ ಬದುಕಬೇಕಾ? ಸರ್ಕಾರವು ಹಾಕಿಕೊಂಡಿರುವಂತಹ ಗುರಿಗಳು, ಒಂದು ಕುಡಿತ ಹಾಗೂ ಮಾದಕ ವಸ್ತು ವ್ಯಸನದಿಂದ ಉಂಟಾಗುವ ತೊಂದರೆಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು, ಎರಡನೆಯದು ವ್ಯಸನಿಗಳಿಗೆ ಸೂಕ್ತ ಪುನರ್ವಸತಿ ಕಲ್ಪಿಸುವುದು, ಚಟದಿಂದ ದೂರವಾಗಿಸಲು ಪ್ರಯತ್ನಿಸುವುದು, ಮೂರು ವ್ಯಕ್ತಿ ಹಾಗೂ ಸಂಘಗಳ ಮಟ್ಟದಲ್ಲಿ ಮಾದಕ ವಸ್ತು ಕುಡಿತದಿಂದ ದೂರವಿರಿಸಿ ಸಮಾಜದಲ್ಲಿ ಉತ್ತಮ ಜೀವನ ನಡೆಸುವ ಒಟ್ಟು ಅಂಶಗಳನ್ನು ಸಂಗ್ರಹ ಮಾಡುವುದು. ಇಂತಹ ಕೆಲಸಗಳಿಗೆ ಆರ್ಥಿಕ ಸಹಾಯವನ್ನ ಸರ್ಕಾರ ನೀಡ್ತಾ ಇದೆ. ಅರಿವು ಹಾಗೂ ನಿಯಂತ್ರಣ ಶಿಕ್ಷಣ, ಮಾದಕ ವಸ್ತುಗಳ ಬಗ್ಗೆ ತಿಳಿವು ನೀಡುವುದು, ಸಲಹಾ ಕೇಂದ್ರಗಳನ್ನು ಸ್ಥಾಪಿಸುವುದು, ಉಪಶಮನ ಮತ್ತು ಪುನರ್ವಸತಿಗೆ ಚಟದಿಂದ ದೂರ ಮಾಡಲು ನಡೆಸುವ ಶಿಬಿರಗಳು, ಸ್ವಯಂ ಸೇವಾ ಸಂಸ್ಥೆ ಒದಗಿಸುವ ವೇದಿಕೆ, ಹೊಸ ವಿಧಾನಗಳ ಮೂಲಕ ಬಲ ನೀಡುವುದು, ಸಾಮಾಜಿಕ ಪುನರ್ವಸತಿ, ಇಂತಹ ಕಾರ್ಯಗಳಿಗೆ ಒಟ್ಟು ಖರ್ಚಿನಲ್ಲಿ ಶೇಕಡ 90%ಕ್ಕಿಂತ ಹೆಚ್ಚು ಸರ್ಕಾರ ನೀಡುವುದಿಲ್ಲ. ಮತ್ತೊಂದು ಯೋಜನೆ ಸ್ವಧಾರ್, ಇದು ಹೆಣ್ಣು ಮಕ್ಕಳ ಯೋಜನೆ. ಈ ಯೋಜನೆಗಳ ಗುರಿಗಳು, ಒಂದು ಸಂಕಷ್ಟದಲ್ಲಿರುವ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳಿಗೆ ಭದ್ರತೆ ಒದಗಿಸುವುದು, ಆಹಾರ ಜಾಗ ಬಟ್ಟೆ ನೀಡಿ ಕಾಪಾಡುವುದು. ಎರಡು ಅರಿವು ಮೂಡಿಸುವುದು, ಸಾಮಾಜಿಕವಾಗಿ ಆರ್ಥಿಕವಾಗಿ ಶಿಕ್ಷಣ ತರಬೇತಿ ನೀಡಿ ಸಬಲಗೊಳಿಸುವುದು. ಮೂರು ಸಂಕಷ್ಟದಲ್ಲಿರುವವರಿಗೆ ಸಹಾಯಹಸ್ತ ನೀಡುವುದು. ನಾಲ್ಕು ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ಬೇಕಾದ ಪುನರ್ವಸತಿ ಮತ್ತು ಆಧಾರವನ್ನು ಕಲ್ಪಿಸೋದು.
ನನಗೆ ಏನೂ ಇಲ್ಲ, ನಾನು ಓದಕ್ಕಾಗಲ್ಲ, ನನ್ನ ತಂದೆ ತಾಯಿಗೆ ಓದೋ ಶಕ್ತಿ ಇಲ್ಲ, ನಾನು ಒಳ್ಳೆ ಕೆಲಸ ಮಾಡಕ್ಕಾಗಲ್ಲ, ನನಗೆ ಓದಿಲ್ಲ, ಮದ್ವೆ ಆಗಲ್ಲ, ಯಾಕೆ ಅಂದ್ರೆ ವರದಕ್ಷಿಣೆ ಬೇಕು, ನಮ್ಮ ಹತ್ರ ಹಣ ಇಲ್ಲ, ನಾನು ಬದುಕೋ ಅರ್ಹತೆನೇ ಇಲ್ವಾ, ನಾನು ಅಪ್ರಯೋಜಕಳ?
ಖಂಡಿತ ನೀನು ಬದುಕಬಹುದು, ಬೇಕಾದಷ್ಟು ಕೆಲಸಗಳನ್ನ ಮಾಡಬಹುದು, ಹೊಸ ಜೀವನ ಪ್ರಾರಂಭಿಸಬಹುದು, ಆದಾಯ ಗಳಿಸು, ಉಳಿತಾಯ ಮಾಡು, ಯಾರ ಹಂಗು ಇಲ್ಲದೆ ಜೀವನ ನಡೆಸು. ನಿನಗೆ ಎಷ್ಟೋ ವಿಷಯ ಗೊತ್ತಿಲ್ಲ, ತಿಳಿದ್ಕೋ. ನಿಮ್ಮಂತಹ ಮಹಿಳೆಯರಿಗೆ ಸ್ವಯಂ ಸಿದ್ಧ ಯೋಜನೆ ಅಂತ ಒಂದು ಯೋಜನೆ ಇದೆ. ಈ ಯೋಜನೆ 2001ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿತು. ಗ್ರಾಮೀಣ ಮಹಿಳೆಯರಿಗಾಗಿ ಇರುವ ಯೋಜನೆ ಇದು. ಇವರಿಗೆ ಸಹಾಯ ಅಭಿವೃದ್ಧಿ, ನಿನ್ನಂತಹ ಮಹಿಳೆಯರಿಗೆ ಸರ್ಕಾರವು ಸ್ವಯಂ ಸಿದ್ಧ ಯೋಜನೆ ಅನ್ನುವಂತ ಯೋಜನೆಯನ್ನ ಜಾರಿಗೆ ತಂದಿದೆ. 2001ರಲ್ಲಿ ಇದನ್ನ ಕೇಂದ್ರ ಸರ್ಕಾರವು ಜಾರಿಗೊಳಿಸಿತು. ಗ್ರಾಮೀಣ ಮಹಿಳೆಯರಿಗಾಗಿ ಇರುವ ಯೋಜನೆ ಇದು. ಅವರಿಗೆ ಸಹಾಯ, ಅವರ ಅಭಿವೃದ್ಧಿ ಕಡೆ ಗಮನ ಹರಿಸುತ್ತದೆ. ಮಹಿಳೆಯರ ಸ್ವಸಹಾಯ ಗುಂಪಿನ ನಿರ್ಮಾಣದ ಕಡೆ ಆದ್ಯತೆ ನೀಡಿ ಸಣ್ಣ ಉದ್ದಿಮೆಯನ್ನು ಮಾಡಲು ಪ್ರೋತ್ಸಾಹ ನೀಡಲಾಗುವುದು. ಭಾರತದಲ್ಲಿರುವ ಅನೇಕ ಬ್ಯಾಂಕುಗಳು ಮಹಿಳೆಯರಿಗೆ ಸಾಲ ಸೌಲಭ್ಯದ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ವಿಜಯಾ ಬ್ಯಾಂಕ್, ಇದರಲ್ಲಿ ವಿ ಮಂಗಳ ಎನ್ನುವ ಒಂದು ಯೋಜನೆ ಇದೆ. ಇದು ದುಡಿಯುವ ಹೆಣ್ಣು ಮಕ್ಕಳಿಗೆ ಒಡವೆ, ವಸ್ತ್ರ, ಕಾರು, ದ್ವಿಚಕ್ರ ವಾಹನ ಖರೀದಿಗೆ ನೀಡುವ ಸಾಲ 3 ಲಕ್ಷದ ತನಕ ನೀಡಲಾಗುತ್ತದೆ. ಸಾಧಾರಣ ಬಡ್ಡಿಗಿಂತ 1% ಬಡ್ಡಿ ಕಡಿಮೆ. ಇದು ಸಾವು ಅಥವಾ ಅಪಘಾತ ವಿಮೆ ಒಳಗೊಂಡಿದೆ. ಅದೇ ರೀತಿ ದೇನಾ ಬ್ಯಾಂಕ್ ಮಹಿಳಾ ಉದ್ಯಮಶೀಲರಿಗೆ ಸಾಲ ಯೋಜನೆಯನ್ನ ಹಾಕಿಕೊಂಡಿದೆ. ಇದರಲ್ಲಿ 5% ಕಡಿತ ಬಡ್ಡಿ, ಯಾವುದೇ ಶುಲ್ಕ ಇಲ್ಲದೆ, 5 ಲಕ್ಷದವರೆಗೆ ಈ ಸಾಲದ ಮಿತಿ. ಕಲಾವಿದರು ಹಾಗೂ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಮಾಡುವವರಿಗೂ ಅನ್ವಯವಾಗುತ್ತದೆ. ಮತ್ತೊಂದು ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ತ್ರೀಶಕ್ತಿ ಪ್ಯಾಕೇಜ್. ಮಹಿಳಾ ಉದ್ದಿಮೆಶೀಲರಿಗೆ ನೀಡುವ ಸಾಲ ಇದು. ಬಡ್ಡಿಯಲ್ಲಿ ಕಡಿತ ಇದೆ, ರಿಯಾಯಿತಿ ಇದೆ. ಹೊಸ ಯೋಜನೆಗಳನ್ನು ಮಹಿಳೆಯರು ಹಮ್ಮಿಕೊಳ್ಳಬೇಕೆಂದೇ ಇದರ ಆಶಯ. 5 ಲಕ್ಷದವರೆಗೂ ಯಾವುದೇ ಬದ್ಧತೆ ಇಲ್ಲದೆ ಸಾಲ ನೀಡಲಾಗುವುದು. ಮತ್ತೊಂದು ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ, ಇದರಲ್ಲಿ ಪ್ರಿಯದರ್ಶಿನಿ ಎಂಬುವ ಯೋಜನೆ ಇದೆ. ಇದು ಮಹಿಳೆಯರು ಸ್ವಉದ್ಯೋಗ ಕೈಗೊಳ್ಳಲು ನೀಡಲಾಗುವ ಸಾಲ. 2 ಲಕ್ಷದವರೆಗೆ ಶೇಕಡ 1% ಬಡ್ಡಿ ಕಡಿಮೆ ದರದಲ್ಲಿ. ಮತ್ತೊಂದು ಬ್ಯಾಂಕ್ ಕೆನರಾ ಬ್ಯಾಂಕ್, ಇದರಲ್ಲಿ ಕ್ಯಾನ್ ಮಹಿಳೆಯರಿಗೆ ನೀಡುವ ಆರ್ಥಿಕ ಸಹಾಯ. 1.5 ಲಕ್ಷದವರೆಗೆ ಶೇಕಡ 11.5% ಬಡ್ಡಿ ಹಾಕಲಾಗುತ್ತದೆ. 18-55 ವರ್ಷದ ಒಳಗಿನ ಯಾವುದೇ ಮಹಿಳೆ ಈ ಸಾಲವನ್ನು ಪಡೆಯಬಹುದು. ದುಡಿಯುವ ಮಹಿಳೆಗೆ 50,000 ಮಿತಿ ಇರುತ್ತದೆ. ಇತರರಿಗೆ 25-1.5 ವರೆಗೆ ಮಿತಿ ಇರುತ್ತದೆ. ಮತ್ತೊಂದು ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ವಿಕಲಾಂಗ ಮಹಿಳಾ ವಿಕಾಸ ಯೋಜನೆ, ವಿಶೇಷ ಯೋಜನೆ ಅಂಗವಿಕಲ ಹೆಣ್ಣು ಮಕ್ಕಳಿಗೆ ಸ್ವಂತವಾಗಿ ಕೆಲಸ ಕೈಗೊಳ್ಳಲು ನೀಡುವಂತದ್ದು. ತರಬೇತಿ ಹಾಗೂ 25,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತದೆ. ಮತ್ತೊಂದು ಬ್ಯಾಂಕ್ ಯುಕೋ ಬ್ಯಾಂಕ್, ನಾರಿಶಕ್ತಿ ಯುಕೋ ಕ್ಯಾಶ್ ಯೋಜನೆಯ ಹೊಸ ರೂಪ. 5 ವರ್ಷದಲ್ಲಿ ನೌಕರಿ ಮಾಡುವ ಮಹಿಳೆಗೆ ನೀಡಲಾಗುವ ಸಾಲ. ಮತ್ತೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಬ್ಯಾಂಕ್ನಲ್ಲಿ ಸೆಂಟ್ ಕಲ್ಯಾಣಿ ಮಹಿಳಾ ಉದ್ಯಮಶೀಲರು ಮತ್ತು ವೃತ್ತಿ ನಿರತರಿಗಾಗಿ ಸಾಲದ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಮತ್ತೊಂದು ಬ್ಯಾಂಕ್ ಐಸಿಐಸಿಐ ಬ್ಯಾಂಕ್, ಇದರಲ್ಲಿ ವಿಮೆನ್ಸ್ ಅಕೌಂಟ್ ಯೋಜನೆಯ ಅಡಿಯಲ್ಲಿ ಯಾವುದೇ ಮಹಿಳೆ ಯಾವುದೇ ದಾಖಲಾತಿ ಇಲ್ಲದೆ ಕೇವಲ ಪರಿಚಯ ಸಂಬಂಧಿಯ ಖಾತೆ ಇದ್ದರೆ ಹೊಸ ಖಾತೆಯನ್ನ ತೆರೆಯಬಹುದು. ಇಲ್ಲಿಯವರೆಗೂ ತಾವುಗಳು ಸರ್ಕಾರವು ಮಹಿಳೆಯರಿಗಾಗಿ ನೀಡಲಾಗುತ್ತಿರುವಂತಹ ಸಾಲ ಮತ್ತು ಯೋಜನೆಗಳ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಂಡಿವೆ. ಅದೇ ರೀತಿ ಸರ್ಕಾರದಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳಿವೆ, ಅದರ ಸದುಪಯೋಗವನ್ನು ತಾವುಗಳು ಪಡ್ಕೊಳ್ಬೇಕು ಅಂತ ಈ ಕಾರ್ಯಕ್ರಮದ ಮೂಲಕ ಕೇಳಿಕೊಳ್ತಾ ಇದ್ದೀವಿ.
ಈ ಎಲ್ಲ ಮಾತುಗಳನ್ನ ಕೇಳಿದಾಗ ಮನಸ್ಸಿನಲ್ಲೇ ಗೀತನಿಗೆ ಭೇಷ್ ಹೇಳಿದೆ, ಹೌದಲ್ಲ, ಯಾಕೆ ಹೆದರಬೇಕು? ನಮ್ಮ ಕಾಲ ಮೇಲೆ ನಾವು ನಿಲ್ಲೋದಕ್ಕೆ ನಮಗೆ ಅವಕಾಶಗಳು ಇರುವಾಗ, ನಮಗೆ ನೂರಾರು ದಾರಿಗಳನ್ನ ಸರ್ಕಾರ ತೋರಿಸ್ತಾ ಇರುವಾಗ, ಕಾನೂನು ಸಂಗಾತಿಗಳೇ ಇರುವಾಗ ಅಭದ್ರತೆ ಯಾಕೆ? ಮಾಹಿತಿ ಪಡೆದು ಉನ್ನತಿಯತ್ತ ಸಾಗೋಣ ಆತ್ಮವಿಶ್ವಾಸದಿಂದ. ಹೆಚ್ಚಿನ ಮಾಹಿತಿಗಾಗಿ ಮೈರಾಡ ಕೊಳ್ಳೆಗಲ್ ಯೋಜನೆಯ ಶ್ರೀ ಬೆಣ್ಣೆಗೌಡ ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0822426927. ಮತ್ತೊಮ್ಮೆ 0822426927. ಸ್ನೇಹಿತರೆ, ಇದು ಕಾನೂನು ಸಂಗಾತಿ, UNDP ಮೈರಾಡ ಹಾಗೂ ವಾಯ್ಸಸ್ ಸಾದರಪಡಿಸುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ.
ಗಮನಿಸಿ, ಏಡ್ಸ್ ಒಂದು ಭಯಾನಕ ರೋಗ. ಇದಕ್ಕೆ ಯಾವುದೇ ರೀತಿಯ ಚುಚ್ಚುಮದ್ದು ಇಲ್ಲ, ಆದರೆ ಇದು ಬಾರದಂತೆ ತಡೆಗಟ್ಟುವುದು ನಮ್ಮ ಕೈಯಲ್ಲಿದೆ.
ಏಡ್ಸ್ ರೋಗದ ಸೋಂಕಿರುವ ವ್ಯಕ್ತಿಗಳೊಡನೆ ಲೈಂಗಿಕ ಸಂಪರ್ಕದಿಂದಲೂ ಏಡ್ಸ್ ಹರಡುತ್ತದೆ. ಏಡ್ಸ್ ಸೋಂಕಿರುವ ವ್ಯಕ್ತಿಯ ರಕ್ತದಾನದಿಂದಲೂ ಸಹ ಏಡ್ಸ್ ಹರಡುತ್ತದೆ. ಕ್ಷೌರದ ಅಂಗಡಿಯಲ್ಲಿ ಉಪಯೋಗಿಸುವ ಬ್ಲೇಡ್ ಮತ್ತೆ ಮತ್ತೆ ಉಪಯೋಗಿಸುವ ಮೂಲಕವೂ ಏಡ್ಸ್ ರೋಗ ಹರಡುತ್ತದೆ.
ಏಡ್ಸ್ ಸೋಂಕುಳ್ಳ ತಾಯಿಯಿಂದ ಹುಟ್ಟುವ ಮಗುವಿಗೂ ಏಡ್ಸ್ ರೋಗ ಹರಡುತ್ತದೆ. ಏಡ್ಸ್ ರೋಗಿಯೊಡನೆ ವಾಸಿಸಿದರೆ, ಜೊತೆಯಲ್ಲಿ ಊಟ ಮಾಡಿದರೆ, ಮುಟ್ಟಿದರೆ, ತಬ್ಬಿದರೆ, ಮುಚ್ಚಿಟ್ಟರೆ ಏಡ್ಸ್ ಹರಡುವುದಿಲ್ಲ. ಏಡ್ಸ್ ರೋಗಿಯನ್ನು ದೂರವಿಡಬೇಡಿ, ಪ್ರೀತಿಯಿಂದ ಕಾಣಿರಿ.
ಏಡ್ಸ್ ರೋಗದ ಸೋಂಕಿರುವ ವ್ಯಕ್ತಿಯೊಡನೆ ಲೈಂಗಿಕ ಸಂಪರ್ಕದಿಂದ ದೂರವಿರಿ, ಏಡ್ಸ್ ಬರದಂತೆ ಎಚ್ಚರ ವಹಿಸಿ.
ರಕ್ತದಾನ ಪಡೆಯುವ ಸಂದರ್ಭಗಳಲ್ಲಿ ಪರೀಕ್ಷೆಗೆ ಒಳಪಡಿಸಿದ ಸುರಕ್ಷಿತ ರಕ್ತವನ್ನು ಪಡೆಯಬೇಕು.
ಚೆನ್ನಾಗಿ ಸಂಸ್ಕರಿಸಿದ ಅಥವಾ ಉಪಯೋಗಿಸಿ ಬಿಸಾಡಬಹುದಾದ ಸಿರಿಂಜ್ ಸೂಜಿಯಿಂದ ಚುಚ್ಚುಮದ್ದು ತೆಗೆದುಕೊಳ್ಳಬೇಕು.
ಏಡ್ಸ್ ರೋಗದ ಸೋಂಕುಳ್ಳ ಹೆಂಗಸರು ಗರ್ಭಧಾರಣೆ ಮಾಡಬಾರದು, ವೈದ್ಯರ ಸಲಹೆ ಪಡೆಯಬೇಕು.
ಪುರುಷ ಅಥವಾ ಮಹಿಳೆ ಯಾರೊಬ್ಬರಿಗಾಗಲಿ ಏಡ್ಸ್ ಸೋಂಕಿರುವ ಸಂಶಯವಿದ್ದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ನಿರೋಗ್ ಬಳಸಿರಿ.
ಎಲ್ಲರೂ ಕೈ ಕೈ ಜೋಡಿಸಿ ಏಡ್ಸ್ ಅನ್ನು ತೊಲಗಿಸಿ.
ಎಚ್ಐವಿ ಅಥವಾ ಏಡ್ಸ್ ಉಳ್ಳ ವ್ಯಕ್ತಿಯನ್ನು ಪ್ರೀತಿ ವಿಶ್ವಾಸದಿಂದ ಕಾಣಿರಿ. ಇದರಿಂದ ಅವರ ರೋಗವು ಸ್ವಲ್ಪವಾದರೂ ಕಡಿಮೆ ಆಗುವ ಸಾಧ್ಯತೆ ಇದೆ. ಇಲ್ಲವಾದಲ್ಲಿ ಭಯ ಮತ್ತು ಭೀತಿಯಿಂದ ಎಚ್ಐವಿ ಅಥವಾ ಏಡ್ಸ್ ಹೆಚ್ಚಾಗುವ ಸಂಭವವಿದೆ. ಎಚ್ಐವಿ ಅಥವಾ ಏಡ್ಸ್ ಹೊಂದಿರುವ ವ್ಯಕ್ತಿಗಳಿಗೆ ಉಳಿದವರಿಗೆ ಇರುವಂತೆಯೇ ಎಲ್ಲ ಮೂಲಭೂತ ಹಕ್ಕುಗಳು ಸಹ ಇವೆ. ಹೆಚ್ಚಿನ ಲೈಂಗಿಕ ಸಂಪರ್ಕದ ಸೋಂಕುಗಳು ವಾಸವಿರುತ್ತವೆ, ಆದರೆ ಏಡ್ಸ್ಗೆ ಚಿಕಿತ್ಸೆ ಇಲ್ಲ. ಏಡ್ಸ್ ಕಾಯಿಲೆಗೆ ಸರಿಯಾದ ಔಷಧೋಪಚಾರ, ಆಹಾರ ಸೇವನೆ, ಆರೋಗ್ಯಕರ ಅಭ್ಯಾಸಗಳು, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲ ಹಾಗೂ ವೈದ್ಯರ ಸಲಹೆಯ ಪಡೆದು ಹೆಚ್ಚು ಕಾಲ ಬದುಕಿರಿ.
ಏಡ್ಸ್ ತುತ್ತಾಗಿರುವ ವ್ಯಕ್ತಿಗಳಿಗೆ ನಿಮ್ಮಿಂದ ಬೇಕಾಗಿರುವುದು ಭೇದ ಭಾವ ಉಪೇಕ್ಷೆಯಲ್ಲ, ಅವರಿಗೆ ಅಗತ್ಯವಿರುವುದು ನಿಮ್ಮ ಪ್ರೀತಿ, ಅನುಕಂಪ ಮತ್ತು ಬೆಂಬಲ.
ಏಡ್ಸ್ ಕುರಿತು ಇತರ ಸ್ತ್ರೀಯರೊಂದಿಗೆ ಮಾತನಾಡಿ ಕಾಂಡಮ್ ಬಳಕೆಯನ್ನ ಉತ್ತೇಜಿಸಲು ಸ್ವಸಹಾಯ ಸಂಘಗಳ ಬೆಂಬಲವನ್ನ ಪಡೆಯಿರಿ.
ಪ್ರತಿ ಸಲ ಸಂಭೋಗ ನಡೆಸಿದಾಗಲೂ ಕಾಂಡೋಮ್ ಅನ್ನು ಬಳಸಿರಿ. ಒಂದು ಸಾವಿರ ಉಪೇಕ್ಷೆ ಬದುಕು ಸಾಧನ ಸವಾಲಾಗಬಹುದು.
ಚಿಕಿತ್ಸೆಗೊಳಗಾಗದ ಲೈಂಗಿಕ ರೋಗಗಳಾದ ಯೋನಿಯ ಸ್ರಾವ ಮತ್ತು ಗಾಯ, ಹುಣ್ಣು, ಕಿಬ್ಬೊಟ್ಟೆಯಲ್ಲಿ ನೋವು ಮತ್ತು ಸಂಭೋಗದ ಸಮಯದಲ್ಲಿ ನೋವುವಿರುವ ಸ್ತ್ರೀಯರಿಗೆ ಹೆಚ್ಐವಿ ಸೋಂಕು ತಗುಲುವ ಅಪಾಯ ಹೆಚ್ಚು.
ಕಾಂಡೋಮ್ ಅಥವಾ ನಿರೋದ್ ನಿಮ್ಮನ್ನು ಎಚ್ಐವಿ ಹಾಗೂ ಲೈಂಗಿಕ ರೋಗದಿಂದ ರಕ್ಷಿಸುತ್ತದೆ. ಸ್ತ್ರೀಯರಲ್ಲಿ ಗರ್ಭಧಾರಣೆಯನ್ನು ತಡೆಗಟ್ಟುತ್ತದೆ. ಕಾಂಡೋಮ್ ಅಥವಾ ನಿರೋದ್ ಬಳಕೆ ಲೈಂಗಿಕ ಸಂಗಾತಿಗಳ ಸಂಖ್ಯೆ ಹೆಚ್ಚಷ್ಟು ಎಚ್ಐವಿ ಸೋಂಕು ತಗುಲುವ ಅಪಾಯವೂ ಹೆಚ್ಚುತ್ತದೆ. ಒಂದು ಪಕ್ಷ ನಿಮಗೆ ಎಚ್ಐವಿ ಸೋಂಕು ಇದೆ ಎಂದು ಗೊತ್ತಾದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಲು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಸ್ವಯಂ ಪ್ರೇರಿತ ಸಮಾಲೋಚನೆ ಮತ್ತು ಪರೀಕ್ಷಾ ಕೇಂದ್ರದವರು ಸಹಾಯ ಮಾಡುವರು.
ಏಡ್ಸ್ ಬಾರದ ತಡೆಗಟ್ಟಲು ನೀವು ನಿಮ್ಮ ಸಂಗಾತಿ ಇಬ್ಬರಲ್ಲಿ ಪರಸ್ಪರ ವಿಶ್ವಾಸ, ಪ್ರೀತಿ, ನಿಷ್ಠೆ ಇರಲಿ. ನಿಮ್ಮದು ಏಕಪತಿ ಮತ್ತು ಏಕಪತ್ನಿತ್ವ ಸಂಬಂಧವಾಗಿರಲಿ.
ಕಾರ್ಯಕ್ರಮಕ್ಕೆ ನಿಮ್ಮ ಪ್ರತಿಕ್ರಿಯೆ ತಿಳಿಸಿ ಸ್ನೇಹಿತರೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದು ಕಾನೂನು ಸಂಗಾತಿ ಕಾರ್ಯಕ್ರಮ. ಸಾದರಪಡಿಸಿದವರು UNDP ಮೈರಾಡ ಹಾಗೂ ವಾಯ್ಸಸ್.